ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் ஷாபான் மணிக்ரீவ விமோசனம் ஸ்வநாமக்ரஹணா தேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூரணஜானரசார்ணசே உத்துங்கவாக்தரங்காய மத்மதுக்காப்தயே நம. குருமகில குணஜம் சத்குணைகாதிவாசம் ஷமலம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்பூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குரும் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ரோன்னஹ வித்யாமான்யான் முனீன் நும. வாஜராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்த்யேவ ஷபதோ பிம்ப சந்நிதௌ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத் பதாயகம் விஜ்ஞான விமலம் சாந்தம் விஜயாக்ஷ குரும் பஜே ஸ்ரீகுருப்யோ நம. ஹரி ஓம். ஓம் ஜன்மாத்யஸ்ய யதோன்வஜாதி தரதஸ்சார்த்தேஷ்வபிக்னஸ்வராட் தேனே ப்ரஹ்மசதாய ஆதிகவயே முக்யந்தியம் சூரயஹ தேஜோ வாரி மிருதாம் ததா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். சமஹ பிரியஹ சுஹ்ருத் பிரம்மன் பூதானாம் பகவான் ஸ்வயம் இந்திரஸ்யார்த்தே கதம் தைத்யான் அவதீத் விஷமோ யதா. பகவந்த இந்திரனிகாகி தைத்தியர சம்ஹார மாடத்தா இருந்தான். அது யாக்கி என்ப பிரச்சனை இல்லை வர்த்தா இது யாக்கி அந்தரே பகவந்தனிந்த ஹுட்டி வந்தவரே பிரம்மதேவரு, பிரம்மதேவரிந்த ஹுட்டி வந்தவரே கஷ்யபரு. இல்ல எதிரி வந்துட்டு கஷ்யபர பத்னியரே திதி தேவி அத்தி தேவி, ஆர மக்களே தேவத்தரு தேவத்தரு. ஹாகாதரே ஒந்து சந்ததியல்லி பகவந்தன சந்ததியல்லி வந்தவரே இவரெல்லரும் கூட பகவந்தன மக்களே. அதரல்லி ஒப்ப மக சென்னாகில்ல, ஒப்ப மக சென்னாகில்ல. அந்த காலக்கு ஸ்வல்ப துஷ்டனாகிருத்தக்கந்த மகனன்ன ஈ ஒழ்ளே மகனிகாகி பைபோது அத்தவா படிபோது தலை கடியோது சரியா. ஒப்ப மகனிகாகி ஒப்ப மகன தலை கடியோ சரியா. அதக்கே கேளத்தாரே இல்ல, ஈ பகவந்தனிகே ಈ ದೇವತೆಗಳೆಲ್ಲ ತುಂಬ ಪೂಜೆಗಳನ್ನು ಮಾಡ್ತಾರೆ, ಅದನ್ನು ಎತ್ತಿ ಹಿಡಿಯುತ್ತಾರೆ. ಈ ದೈತ್ಯರು ಸುಮ್ಮನೆ ಬೈತಾ ಇರ್ತಾರೆ, ಯುದ್ಧಕ್ಕೆ ಬರ್ತಾ ಇರ್ತಾರೆ. ಆದ್ದರಿಂದ ಸ್ವಾಮಿಗೆ ಇವರಂದರೆ ಇಷ್ಟ, ಅವರಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ನಹ್ಯಸ್ಯ ಅರ್ಥ ಸುರಗಣೈ ಸಾಕ್ಷಾನ್ ನಿಶ್ಚಯ ಸತ್ವನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಗುಣಸ್ಯಹಿ. ಈ ಭಗವಂತ ಎಂಥವ ಅಂತ ಹೇಳಿದರೆ ಸಾಕ್ಷಾತ್ ನಿಶ್ಚಯ ಸಾತ್ಮನಃ, ಸಾಕ್ಷಾತ್ ಪೂರ್ಣವಾಗಿರತಕ್ಕಂಥ ರೂಪ ಇರತಕ್ಕಂಥವ. ಅಂದರೆ ಅವನಿಗೆ ಯಾವ ಕೊರತೆ ಇಲ್ಲ. ನಾವು ಯಾವುದನ್ನು ನೋಡಿದರೆ ಬೇಕು ಅಂತ ಬಯಕೆ ಯಾವಾಗ ಬರುತ್ತೆ ಅಂದರೆ ಅದು ನಮ್ಮಲ್ಲಿ ಇಲ್ಲದಿದ್ದಾಗ, ಎಲ್ಲ ನಮ್ಮಲ್ಲೇ ಇದ್ದಾಗ. ಅವಾಗೇ ಧನುರ್ಮಾಸ ಹೊಟ್ಟೆ ತುಂಬ ಹುಗ್ಗಿ ಊಟ ಆಗಿದೆ, ಮತ್ತು ಯಾರು ಊಟಕ್ಕೆ ಕೂತಾರಪ್ಪ ಹುಗ್ಗಿ ಹಾಕ್ಕೊಂಡು, ಅದು ನೋಡಿ ಮತ್ತೆ ಬೇಕು ಅನ್ಸುತ್ತ, ಇವತ್ತು ಸಾಕು ಬಿಟ್ರೆ ಸಾಕು ಅಂದ್ಬಿಡ್ದು.
ಹಾಗೆ ಭಗವಂತನಿಗೆ ಪೂರ್ಣ ಅವನು ಎಲ್ಲವೂ ಸಂತೋಷ ಅವನಲ್ಲೇ ನಿಂತಿದೆ. ಹೊರಗಿಂದ ಸಂತೋಷ ಬೇಡುವ ಅವಶ್ಯಕತೆ ಇಲ್ಲ. ಅದರಿಂದ ದೇವತೆಗಳು ಮಾಡುವ ಪೂಜಾದಿಗಳಿಂದ ದೇವರಿಗೆ ಆಗೋದು ಏನೂ ಇಲ್ಲ. ನೈವ ಅಸುರೇಭ್ಯ ವಿದ್ವೇಷ ನ ಉದ್ವೇಗಶ್ಚ ಅಗುಣಸ್ಸಿಹಿ. ದೈತ್ಯರಿಂದ ಇವನಿಗೆ ಉದ್ವೇಗವೇ ಇಲ್ಲ. ಯಾಕೆ ಅಂದರೆ ಉದ್ವೇಗ ಅಥವಾ ತೊಂದರೆಗೀಡಾಗೋದು, ಇವರಂದ್ರೆ ಆಗಲ್ಲ ಅನ್ನೋದು, ಈ ಒಂದು ಎಲ್ಲ ಗುಣಗಳು ಯಾವುದು ಅಂದರೆ ದೇವರಿಗೆ ಇರೋದಲ್ಲ, ನಮಗಿರುವಂತಹ ಗುಣಗಳು, ಪ್ರಕೃತಿಯಿಂದ ಬರತಕ್ಕಂತಹ ಗುಣಗಳಿವು. ಆದ್ದರಿಂದ ಶುಕಾಚಾರ್ಯರನ್ನ ಕೇಳುತ್ತಾ ಇದ್ದ ಇತಿನ ಸುಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ ತಂ ಭವಾನ್ ಛತ್ವಮರ್ಹ. ಈ ರೀತಿಯಾಗಿ ಭಗವಂತನ ಗುಣಗಳ ಬಗ್ಗೆ ಸಂಶಯ ತುಂಬಾ ಬಂದಿದೆ, ಅದನ್ನು ಕತ್ತರಿಸಬೇಕು ಅಂತ ಹೇಳಿದಾಗ ಅವಾಗ ಶುಕಾಚಾರ್ಯರು ಹೇಳುತ್ತಾರೆ, ಅಯ್ಯ ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದೀಯ, ಪ್ರಶ್ನೆ ಮಾಡಿದ್ಯಾ. ನಿರ್ಗುಣೋಪಿ ಅಜಃ ಅವ್ಯಕ್ತ ಭಗವಾನ್ ಪ್ರಕೃತೇ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ. ಇಲ್ಲಿ ಭಗವಂತ ಇದ್ದಾನಲ್ವ, ಇವ ಏನು ಮಾಡುತ್ತಾ ಇದ್ದಾನೆ? ನಿರ್ಗುಣ, ಮೂರು ಗುಣಗಳಿಗೆ ದೂರ, ಹುಟ್ಟಿಲ್ಲದವ, ಅವ್ಯಕ್ತ, ಯಾರಿಗೂ ಕಾಣಿಸೋದಿಲ್ಲ. ಆದರೆ ಭಗವಂತ ಸ್ವಮಾಯಾ ಗುಣಮಾವಿಶ್ಯ ತನ್ನ ಇಚ್ಛಾ ಎಂಬ ಗುಣದಿಂದಾಗಿ ಏನು ಮಾಡುತ್ತಾ ಇದ್ದಾನೆ? ಇಡೀ ಜಗತ್ತನ್ನು ಆಟ ಆಡಿಸಲಿಕ್ಕೆ ತಾನೊಬ್ಬನೇ ನಿಂತು ಬಾಧ್ಯ ಬಾಧಕ ಅಲ್ವಾ, ಅದೇ ಕನ್ನಡದ್ದೇ ಹಾಕಿದ್ರು ಬಾಧ್ಯ ಬಾಧಕತಾಂಗದ ಎಂಬುದಕ್ಕೆ ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತ ದಾಸರಾಯರು ಹೇಳಿಬಿಟ್ಟು ಅಂತ ಹೀರೇ ಮಲ್ಪ ಅಂತ ಹಾಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಸಪ್ತಮಸ್ಕಂದ ಭಾಗವತ ಅಷ್ಟು ರಹಸ್ಯಗಳ ಗುಂಪು. ನಾರದರು ಪ್ರಹ್ಲಾದರಾಜರಿಗೆ 100 ವರ್ಷಗಳ ಕಾಲ ಗರ್ಭದಲ್ಲಿದ್ದ ಶಿಶುವಿಗೆ ಉಪದೇಶ ಕೊಟ್ಟರು. ಆಕೆ ತುಂಬ ಗರ್ಭಿಣಿಯಾಗಿದ್ದು ಅಂತಹ ಕಾಲಕ್ಕೆ ಗಂಡ ತಪಸ್ಸಿಗೆ ಹೋಗಿದ್ದಾನೆ, ಗಂಡ ಬರುವ ಪರ್ಯಂತ ನಾನು ಇರ್ತೇನೆ, ಗಂಡ ಬಂದ ಮೇಲೆ ಪ್ರಸವ ಆಗಬೇಕು ಅಂತ ಆಕೆಗೆ. ಅದೆಂತ ಸರಿಯಪ್ಪ, ಯಾಕಂದ್ರೆ ಸೀತಾದೇವಿ ಕೇಳ್ಕೊಂಡಿಲ್ಲ, ಅದು ಸೀತಾದೇವಿಯನ್ನ ಗರ್ಭವತಿಯನ್ನ ಬಿಟ್ಟದ್ದು. ಮಕ್ಕಳಾಗಿದ್ದಲ್ಲೇ ಏ ರಾಮದೇವರು ಬರಬೇಕು ಅಂತ ಆಕೆ ಕೇಳಿಲ್ಲ, ಈಕೆ ಕೇಳ್ಕೊಂಡಿದ್ದು. ಕೇಳ್ಕೊಂಡಿದ್ದಕ್ಕೆ ಅಲ್ಲ ಯಾವಾಗ ಬರ್ತಾನೆ ಮಹಾರಾಜ, ಇವತ್ತ ನಾಳೆ ತಪಸ್ಸಿ ಹೋಗಿದ್ದೆ. ಎಷ್ಟು ವರ್ಷ ಮಾಡಿದ? 100 ವರ್ಷ. ಅದು ದೇವಮಾನದಿಂದ, ದೇವಮಾನದಿಂದ 100 ವರ್ಷ ಅಂದ್ರೆ ನಮ್ಮ ಪ್ರಕಾರ 36,000 ವರ್ಷ, ಒಂದಲ್ಲ ಎರಡಲ್ಲ 36,000 ವರ್ಷಗಳ ಕಾಲ ಆಕೆಗೆ ತುಂಬು ಗರ್ಭ ಧಾರಣ ಮಾಡಿಕೊಂಡು ಹೇಗೆ ಬದುಕಲಿಕ್ಕೆ ಸಾಧ್ಯ? ಅದಕ್ಕೆ ಆಕೆ ಯಾವ ತೊಂದರೆ ಆಗದಂತೆ ವರ ಕೊಟ್ಟು, ಯಾವಾಗ ಬೇಕಾದ್ರೆ ಹಡಿಬೋದು, ಇಚ್ಛಾ ಪ್ರಸೂತಿ ವರವನ್ನು ಕೊಟ್ಟು ಬಹಳ ಚೆನ್ನಾಗಿದೆ. ಕೂತೇನು ಮಾಡ್ಬೇಕು ಅಷ್ಟು ವರ್ಷಗಳ ಕಾಲ, 36,000 ವರ್ಷಗಳ ಕಾಲ ಆಶ್ರಮದಲ್ಲಿ ಕೂತ್ಕೊಂಡೇನು ಮಾಡಬೇಕು? ಅದಕ್ಕೆ ನಾರದರು ಆಕೆಯನ್ನು ಕೂಡಿಸಿಕೊಂಡು ಆಕೆ ಒಳಗಿರುವ ಶಿಶುವಿನ ಕಡೆ ಗರ್ಭದಲ್ಲಿ ನೋಟವನ್ನು ಇಟ್ಟು 36,000 ವರ್ಷಗಳ ಕಾಲ ಪಾಠ ಮಾಡಿದರು. ಇಂಥ ತತ್ವಜ್ಞಾನ, ನಾವು 12 ವರ್ಷ ಪಾಠ ಕೇಳಿದ್ರೇನೆ ನಮ್ಗೆ ಸಮಾನ ಇಲ್ಲ ಅನ್ಬಂದ್ಬಿಡ್ತೇವೆ. ಅಂಥದ್ದು 36,000 ವರ್ಷಗಳ ಕಾಲ ಪಾಠವನ್ನು ಕೇಳಿದ ಮಹಾತ್ಮರಿವರು. ಅದಕ್ಕೆ ಅವಾಗಿಂದೇ ಶುರುವಾಯಿತು, ಗರ್ಭದಲ್ಲಿ ಶಿಶು ಇರುವ ಕಾಲಕ್ಕೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾವು ಹೇಳ್ತಾ ಬಂದರೆ ಆ ಮಕ್ಕಳಿಗೆ ಅದೇನಾಗುತ್ತೆ ಅಂದರೆ ನಾವು ಈಗ ಹೇಳಿದ್ದರಿಂದ ಅವರಿಗೇನೋ ಬಂದ್ಬಿಡುತ್ತೆ ಎಂಬುದು ತಪ್ಪು, ಅದು ಕಲ್ಪನೆ. ಅದೇನಾಗುತ್ತೆ, ಆ ಜೀವಿಗೆ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಅಧ್ಯಯನಾದಿಗಳು ಮಾಡಿದ್ದು ಏನಾದರೂ ದೇವರು ಕೇಳಿದ್ದಿದ್ರೆ ಈ ಮಾತಿನಿಂದ ಈಗಲೇ ಅವರಿಗೆ ಚೆನ್ನಾಗಿ ಹುರಿದುಂಬಿದಂತೆ ಆಗುವುದು, ಸ್ಫೂರ್ತಿ ಬರುತ್ತೆ. ಈ ರೀತಿಯಲ್ಲಿ ಕೇಳಿದಾಗ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕ ತಾಂಗತಃ, ಇದೊಂದು ವಿಚಾರವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ದೇನು, ದೈತ್ಯರು ಅಂದ್ರೆ ದೇವರಿಗೆ ಭಯ ಯಾಕಿಲ್ಲ, ಈ ದೇವತೆಗಳು ಅಂದ್ರೆ ಯಾಕೆ ಪ್ರೀತಿ ಇಲ್ಲ? ಪ್ರೀತಿ ಇರ್ಬೋದಲ್ವಾ, ಇವರಿಂದಾಗಿ ಅದಕ್ಕೆ ಬಡಿಬೋದಲ್ವಾ? ಅವಾಗ ಉತ್ತರ ಕೊಡುತ್ತಾ ಇದ್ದಾರೆ, ಎರಡು ಗೊಂಬೆ ಯಾರೋ ನಮಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಬರ್ತ್ಡೇ ಪ್ರೆಸೆಂಟೇಷನ್. ಎರಡಕ್ಕೂ ಕೀ ಕೊಟ್ಟರೆ ಒಂದು ಬೈಯತ್ತೆ, ಒಂದು ಹೊಗಳುತ್ತೆ. ಒಂದು ಗೊಂಬೆ ತಾನಾಗಿ ಹೊಗಳತಾ ಇರುತ್ತೆ ನಾನ್ ಸ್ಟಾಪ್ ಆಗಿ, ಒಂದು ಗೊಂಬೆ ಬೈಯತ್ತೆ. ಅದು ನಾವು ಕೀ ಕೊಟ್ಟರೆ ಇಲ್ಲ ಸುಮ್ಮನೆ ಕೂತಿರುತ್ತೆ. ಕೀ ಕೊಟ್ಟ ಕೂಡಲೇ ಬೈಲಿಕ್ಕೆ ಶುರು ಮಾಡಿತ್ತು, ಕೀ ಕೊಟ್ಟ ಕೂಡಲೇ ಹೊಗಳಕ್ಕೆ ಶುರು ಮಾಡಿತ್ತು. ಯಾರಿಗನ್ನ ತೋರಿಸೋಕಲಕ್ಕೆ ಏ ನೋಡೋ ಹೇಗೆ ಹೋಯ್ತಾ ಇದು ಅಂತ ನೋಡ್ತೀವಿ ಅಷ್ಟೇ ಹೊರತು ಬೈದಕ್ಕೆ ನಮ್ಗೆ ದುಃಖ ಬರುತ್ತಾ? ಗೊಂಬೆ, ಅದು ಗೊಂಬೆ ಅಂತ ಗೊತ್ತಾದ ಮೇಲೆ ಅದರ ಬಾಯಿಂದ ಬೈಗಳು ಬರ್ತಾ ಇದ್ದಾಗ ನಾವು ಅದನ್ನ ನೋಡಿ ದುಃಖ ಪಡ್ತೀವ, ನಗ್ತೀವ, ಇಲ್ಲ ಉದಾಸೀನ, ಅದು ಯೋಗ ಗೊಂಬೆ ಅಂತ ಹೇಳಿ ಹೌದ್ ತಾನೆ. ನಾವೇ ಹೀಗಿದ್ರೆ ಭಗವಂತ ಹಾಗೆ ಯಾವ್ದಾದ್ರು ಹೊಗಳೋ ಗೊಂಬೆ ಇರದಿದ್ರೆ ಅದನ್ನ ನೋಡಿದ್ರೆ ಅದು ಹೊಗಳುತ್ತಾ ಇದ್ರೆ ಏನಾದ್ರೂ ನಮಗೆ ಸಂತೋಷ ಆಗ್ತದ? ಅಯ್ಯೋ ಗೊಂಬೆ ಹೊಗಳ ಸುಮ್ಮನೆ, ಒಂದ್ಸಲ ಕೇಳ್ತೀವಿ, ಎರಡು ಸಲ ಕೇಳಿ, ಮೂರನೇ ಸಲ ಪಕ್ಕಕ್ಕೆ ಆಗ್ತದೆ ಅಷ್ಟೆ. ಈ ಜಗತ್ತಿನಲ್ಲಿರೋ ಪ್ರತಿಯೊಬ್ಬರೂ ಗೊಂಬೆಗಳೇ. ದೇವರು ಹೇಗೆ ಕೀ ಕೊಟ್ರೆ ಹಾಗೆ ಆಡ್ತಾರೆ, ಅವರಲ್ಲಿ ನಿಂತು ಆಡಿಸೋದು ಇವನೇ. ಅಂಥ ಕಾಲಕ್ಕೆ ಇವನಿಗೆ ಅವರು ಬೈದರೆ ಇವನೇ ಒಳಗಿದ್ದು ಬಯಸಿದ್ದಾದ್ದರಿಂದ ಇವನಿಗೇನು ದುಃಖವಿಲ್ಲ, ಇವನೇ ಒಳಗಿದ್ದು ಹೊಗಳಿಸಿದ್ದಾದ್ದರಿಂದ ಇವನಿಗೇನಿಲ್ಲ, ಸಿಂಪಲ್ ಆನ್ಸರ್ ಕೊಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ಅಲ್ಲ, ಅವರು ಬೈದರೆ ಇವನಿಗೇನಿಲ್ಲ, ಇವರು ಬೈದರೆ ಅವ್ರಿಗಿಲ್ಲ ಅಂದ್ರೆ ಯಾಕಿಲ್ಲ ಅಂದ್ರೆ ಇವನ ಗುಣವಿಲ್ಲ, ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಲ್ಲ, ಏನೇನೋ ಹೇಳಲಿಕ್ಕೋ ತಲೆಕಟ್ಟು ಹೋಗ್ತಾರಪ್ಪ, ಸುಲಭವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಧ್ಯ ಇವನೇ, ಬಾಧಕನೂ ಇವನೇ. ಅಂದರೆ ಹೊಡೆಯೋನಲ್ಲಿ ನಿಂತುಕೊಂಡು ಬಾಧಕ ಅಂತ ಕರೆಸ್ಕೊಳ್ತಾನೆ, ಇವನೇ ಅವನ ಸರಿ ಬಡಿಸ್ತಾನೆ. ಹಾಗೆ ಹೊಡೆಸ್ಕೊಂಬನಲ್ಲಿ ನಿಲ್ತಾನೆ, ಇವನೇ ಅವನ ಸರಿ ಹೊಡೆಸ್ಕೊಡ್ತಾನೆ, ಬಾಧ್ಯ ಅಂತ ಕರೆಸ್ಕೊಳ್ತಾನೆ. ಇವ್ ಎರಡೂ ಗೊಂಬೆಗಳನ್ನ ಆಡಿಸೋದು ಇವನೇ. ಆದ್ದರಿಂದ ಇಡೀ ಜಗತ್ತಿನ ಸಕಲ ಗೊಂಬೆಗಳನ್ನ ಅಂದ್ರೆ ಎಲ್ಲಾ ಜೀವರಾಶಿಗಳನ್ನ ಆಡಿಸ್ತಾ ಇರೋದು ಇವನೇ. ಆ ಜೀವನ ಗೊಂಬೆಗಳು ಅಂತ ಯಾಕೆ ಹೇಳಿದ ನೀವು? ನಮ್ಮ ಪಾಡಿ ನಾವು ಆಟ ಆಡ್ತೀವಿ ಅದ ಚೆನ್ನಾಗಿದ್ದೀವಲ್ಲ ಅಂತ ಹೇಳ್ತಾರೆ. ಈಗ ಆಡತಾ ಇದ್ದೀವಿ, ಒಳಗಿದ್ದವನ ಆಡಿಸ್ತಾ ಇದ್ರೆ, ಒಳಗಿದ್ದವನ ಆಡಿಸ್ತಾ ಇದ್ದರಿಂದ ಈಗಿದ್ದೇವೆ. ಸಾಮಾನ್ಯವಾಗಿ ಒಳಗಿರುವ ಜೀವನ ಪರಿಮಾಣ ಎಷ್ಟು ಅಂದರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳೊಂದನು ಶತವಿಭಾಗವ ಗೈದು ಗೈಯಲು ಎನಿಪಿಹುದು ಅನಿಪಿಹುದು ಜೀವ ಪರಮಾಣು. ಅಂಥ ಪರಮಾಣುವಾದ ಜೀವಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಏನಪ್ಪ ಅಂತ ಹೇಳಿದ್ರೆ ಅಸ್ವತಂತ್ರ, ಅಸ್ವತಂತ್ರ. ಅಂಥವನು ಈ ಶರೀರದ ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊತ್ತಿಕೊಂಡಿಹ ಅಂದ್ರು. ಅಂಥ ಈ ಜೀವರಾಶಿ ಇದ್ರೆ ಇಲ್ಲಿ ಒಳಗೆಲ್ಲೋ ಇದ್ದಾನೆ. ಈ ಜೀವರಾಶಿಗೆ ಈ ತಲೆ ಮೇಲಿನ ಕೂದಲಿನ ಸಾವಿರ ಭಾಗ ನಾವಿಲ್ಲ, ತಲೆ ಮೇಲಿನ ಕೂದಲ ಸಾವಿರ ಭಾಗ ಇಲ್ಲ. ಒಂದು ವೇಳೆ ನಮ್ಮ ಜೀವನ ಕೈಗೆ ಕೊಟ್ರೆ ಆ ಕೂದಲನ್ನ ಬೋಟ್ ಬಿಲ್ಡಿಂಗ್ ಹತ್ತಂತೆ ಭಾರ ಆಗ್ತದೆ, ಅಷ್ಟು ಭಾರ ಇರುತ್ತೆ. ಅಂತಹದ್ದು ಈ ಜೀವನೇ ಇಲ್ಲಿದ್ದುಕೊಂಡು ಇಷ್ಟು ದೊಡ್ಡ ಶರೀರವನ್ನ ಹೇಗೆ ಹೊರಿತಾ ಇದ್ದಾನೆ ಅವ ನೋಡಿದಾಗ ಇವನಲ್ಲಿ ಒಳಗೆ ಇಟ್ಟು ಈ ಶರೀರದ ಆಕಾರದಲ್ಲಿ ಭಗವಂತನೇ ನಿಂತು ಇವನಿಗೆ ಇಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ರೀತಿಯಾದಂತಹ ತಿರುಗಾಟ ಮೊದಲಾದ ಆಲೋಚನೆಗಳನ್ನು ಕೊಟ್ಟು ಇವನೇ ಮಾಡಿ ಮಾಡಿಸ್ತಾ ಬರ್ತಾ ಇದ್ದಾನೆ. ಇದಯ್ಯ ಭಗವಂತನಿಗೆ ಸಿಟ್ಟು ಆಗ್ಲಿ ಅಥವಾ ಸಂತೋಷ ಆಗ್ಲಿ ಆಗದೆ ಇರ್ಲಿಕ್ಕೆ ಕಾರಣ ಇದೆ. ಅಷ್ಟೇ ಅಲ್ಲ, ಈ ಜೀವರಾಶಿಗಳಲ್ಲೂ ಕೂಡ ಮೂರು ವರ್ಗವಿದೆಯ, ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ರೀತಿಯಾದ ಗುಣಗಳಿರತಕ್ಕಂಥವರು, ಸಾತ್ವಿಕ ಪ್ರಕೃತಿ ಇರತಕ್ಕಂಥವರು, ರಜೋಗುಣದ ಪ್ರವೃತ್ತಿ, ತಮೋಗುಣದ ಪ್ರವೃತ್ತಿ, ಮೂರು ರೀತಿಯಾದ ಪ್ರವೃತ್ತಿ ಇರತಕ್ಕಂಥ ಜನರಿದ್ದಾರೆ. ಅದಕ್ಕೆ ಹೇಳುತ್ತಾರೆ ಈ ಮೂರು ಗುಣಗಳು ಕೂಡ ಒಂದೇ ಸಲ ಮೇಲಕ್ಕೆ ಬರಲ್ಲ, ಉನ್ನಾಹ ಕಾಲ ಅಂತ ಒಂದೊಂದಕ್ಕೆ ಒಂದು ಕಾಲಕ್ಕೆ ಮೇಲಕ್ಕೆ ಬರೋದಿದೆ. ಅದಕ್ಕೆ ಹೇಳುತ್ತಾರೆ ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೇವರ್ಷಿಯನ್ನು ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರನ್ನ ಮೇಲಕ್ಕೆ ತರ್ತಾನೆ. ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣ ಭಜನ್, ಆಯಾ ಕಾಲಕ್ಕೆ ತಕ್ಕಂತೆ ಯಾವ ಯಾವ ಗುಣವನ್ನು ಮೇಲಕ್ಕೆ ತರಬೇಕೋ ಅದನ್ನು ತರ್ತಾನೆ ಭಗವಂತ. ಅಂದ್ರೆ ಆ ಗುಣಕ್ಕೆ ಸಂಬಂಧಪಟ್ಟವರನ್ನ ಮೇಲಕ್ಕೆ ತರ್ತಾನೆ. ಈ ಒಂದು ಶ್ಲೋಕ ನೋಡಿದಾಗ ನಮಗೇನಿಸುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು ಮೂರು ವರ್ಗ ಟೋಟಲ್ ಎಲ್ಲ ಸೇರಿಕೊಂಡು ಜೀವರಾಶಿಗಳು ಮೂರು ವರ್ಗ, ಅದರಲ್ಲಿ ಸತ್ವಗುಣ ಇದ್ದವರು ಮೇಲಕ್ಕೆ ತರ್ತಾನೆ, ರಾಕ್ಷಸರಿದ್ರೆ ಅವನ ಮೇಲಕ್ಕೆ ತರ್ತಾನೆ, ಒಂದ್ಸಲ ದೇವತೆಗಳ ಮೇಲಕ್ಕೆ ತರ್ತಾನೆ, ಹಾಗೆ ಹೀಗೆ ಅಂತೇಳಿ. ಆದರೆ ಇದೆಲ್ಲವೂ ನಮ್ಮೊಳಗೆ ನಡೆಯುತ್ತೆ ಎಂಬುದು ಆ ಶ್ಲೋಕ ಹೇಳ್ತಾ ಇದೆ. ಹೊರಗೆ ಎರಡು ವರ್ಗ ಮೂರು ವರ್ಗ ಅಲ್ಲ, ನಮ್ಮೊಳಗೆ ಮೂರು ವರ್ಗವೂ ಕೂತಿದೆ, ಸಾತ್ವಿಕರು, ರಾಜಸರು, ತಾಮಸರು. ಅವಾಗ ಮತ್ತೆ ಹೇಗೆ, ಮತ್ತೆ ನಾವು ಸಾತ್ವಿಕರು, ರಾಜಸರು, ತಾಮಸರು, ಅದರಲ್ಲಿ ಒಂದು ವರ್ಗ ನಾವು. ಇನ್ನು ನಮ್ಮ ಶರೀರದೊಳಗೆ ಸೇರಿರತಕ್ಕಂತಹ ಸಾತ್ವಿಕರು ದೇವತೆಗಳಿದ್ದಾರೆ, ನಮ್ಮೊಳಗೆ ಸೇರಿರತಕ್ಕಂಥ ದೈತ್ಯರು ಇದ್ದಾರೆ. ಆದ್ದರಿಂದ ಯಾರಿಗೆ ಉನ್ನಾಹ ಕಾಲ ಅಂದ್ರೆ, ಒಳಗಿರುವ ಜೀವ ಯಾವುದಕ್ಕೆ ಸಂಬಂಧಪಟ್ಟಿರ್ತಾನೆ, ಯಾವ ಗುಣಕ್ಕೆ ಸಂಬಂಧಪಟ್ಟಿರ್ತಾನೆ, ಆ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಏನಾಗುತ್ತೆ ಅಂದ್ರೆ, ಸತ್ವಗುಣಕ್ಕೆ ಉನ್ನಾಹ ಕಾಲ ಇದ ನಮ್ಮಲ್ಲಿ, ಒಳಗಿರತಕ್ಕಂತಹ ದೇವತೆಗಳನ್ನ ಮೇಲಕ್ಕೆ ತಂದು ಅವರ ಮೂಲಕ ನಮಗೆ ನಮ್ಮಿಂದ ಒಳ್ಳೆ ಕಾರ್ಯ ಮಾಡಿಸ್ತಾನೆ. ಹಾಗೆ ದೈತ್ಯರಿಂದ ಏನು ಆ ಅಂದ್ರೆ, ನಮ್ಮ ಹಿಂದಿನ ಕರ್ಮ ಸರಿಯಾಗಿ ನೋಡಬೇಕಾದ್ರೆ ನಮ್ಮ ಹಿಂದಿನ ಕರ್ಮ, ಆ ಹಿಂದಿನ ಕರ್ಮಕ್ಕೆ ತಕ್ಕಂತೆ ಹಿಂದಿನ ಬುದ್ಧಿ, ಹಿಂದಿನ ಕರ್ಮಕ್ಕೆ ತಕ್ಕಂತೆ ಸತ್ವಗುಣದ ಬುದ್ಧಿ ನಮಗೆ ಬಂದು ಸತ್ವಗುಣದ ಕಾರ್ಯ ಆಗಬೇಕಾ? ಇವಾಗ ಬೆಳಿಗ್ಗೆ ಪ್ರವಚನಕ್ಕೆ ಕೂತಿದ್ದೇವೆ, ಸತ್ವಗುಣದ ಕಾರ್ಯ ಆಗ್ತಾ ಇದೆ. ಸತ್ವಗುಣದ ಕಾರ್ಯ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಆ ಸತ್ವಗುಣವನ್ನು ಪ್ರಚೋದನೆ ಮಾಡಿ ಅದಕ್ಕೆ ತಕ್ಕಂತೆ ದೇವತೆಗಳ ಪ್ರಚೋದನೆ ಮಾಡಿ ಅವರ ಮೂಲಕ ಈ ಕಾರ್ಯ ಭಗವಂತ ಮಾಡಿಸ್ತಾ ಇದ್ದಾನೆ. ಹಾಗಲ್ಲದೆ ಅಲ್ಲೇ ಅದೇ ಕಾಲದಲ್ಲೇ ಒಳಗಿರುವ ದೈತ್ಯರಿಗೆ ಪರಾಜಯ ಕೊಟ್ಟಿದ್ದಾನೆ ಸದ್ಯಕ್ಕೆ. ಯಾಕೆ 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 ಪ್ರವಚನ ಬೇಡಪ್ಪ, ಸುಮ್ಮನೆ ಎಲ್ಲೋ ಹೋಗೋಣ ಮಲಗೋಣ, ಹಾಗೆ ಇಲ್ಲದಂಗೆ ಇಲ್ಲಿ ಕೂಡಬೇಕು ಅಂತ ಆಸಕ್ತಿ ಕೊಟ್ಟು ಕೂತು ಕೇಳುವಂತೆ ಮಾಡ್ತಾ ಇದ್ದಾನೆ. ಆದ್ದರಿಂದ ತಮೋ ಗುಣಕ್ಕೆ ಉನ್ನಾಹ ಕಾಲ ಇಲ್ಲ, ಅವರಿಗೆ ಸೋಲು ಬಂದಿದೆ. ಈಗ ಸತ್ವಗುಣಕ್ಕೆ ಉನ್ನಾಹ ಕಾಲ ನಮ್ಮಲ್ಲೇ ಬಂದಿದೆ, ಆದ್ದರಿಂದ ದೇವತೆಗಳು ಮೇಲಕ್ಕೆ ಬಂದಿದ್ದಾರೆ. ಈ ರೀತಿಯಲ್ಲಿ ಹೊರಗೂ ಅಷ್ಟೇ ಒಳಗೂ ಅಷ್ಟೇ ಭಗವಂತ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಸ್ವಭಾವದವರನ್ನ ಅವರ ಹಿಂದಿನ ಕರ್ಮಾನುಸಾರ ಮೇಲಕ್ಕೆ ಕರ್ಕೊಂಡು ಬರ್ತಾನಷ್ಟೇ ಹೊರತು ಇನ್ನೊಂದಿಲ್ಲ. ಆದರೆ ಅಲ್ಲಿ ಮತ್ತು ಹೇಳ್ತಾರೆ, ಭಗವಂತನಿಗೆ ದೇವಪಕ್ಷಪಾತಿ, ಸುರಪಕ್ಷಪಾತಿ ಅಂತ ಹೆಸರಿದೆಯಲ್ಲ, ಮತ್ತೆ ಪಕ್ಷಪಾತ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅವಾಗ ಹೇಳ್ತಾರೆ, ದೇವತೆಗಳಿಗೆ ಪಕ್ಷ, ದೇವತೆಗಳ ಪಕ್ಷವನ್ನು ಭಗವಂತ ಯಾಕೆ ವಹಿಸ್ತಾನೆ ಅಂತ ಹೇಳಿದರೆ, ಹೇಳ್ತಾರೆ ಅವರಿಂದ ತನಗೇನೋ ನಮಗೆ, ನಾವು ಇವರ ಪಕ್ಷಪಾತ ಅಂತ ಇದ್ರೆ ನಮಗೇನೋ ಅವರಿಂದ ಉಪಕಾರ ಆದರೆ ಅವರ ಪಕ್ಷಪಾತ ನಾವು ಮಾಡ್ತೀವಿ. ಯಾರ ಮೇಲಾದರೂ ಪಕ್ಷಪಾತ ನಾವು ಮಾಡಬೇಕಾದ್ರೆ ಅವರಿಂದ ನಮಗೇನೋ ಉಪಕಾರ ಆಗಿರ್ಬೇಕು, ಅಥವಾ ದ್ವೇಷ ಮಾಡಬೇಕಾದ್ರೆ ಏನೋ ಅದು ಕಾರಣ ಇರಬೇಕು. ಆ ರೀತಿಯಾಗಿ ಭಗವಂತನಿಗಿಲ್ಲ, ದೇವತೆಗಳಿಂದ ಏನೋ ಉಪಕಾರ ಆಗುತ್ತಾದ್ದರಿಂದ ಅವರಿಗೆ ಪಕ್ಷಪಾತಿ ಅಲ್ಲ, ದೈತ್ಯರಿಂದ ಏನೋ ಆಗುತ್ತಾದ್ದರಿಂದ ಅವರ ದ್ವೇಷಿ ಅಲ್ಲ. ಮತ್ತಿನ್ನೇನು, ತಾನು ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳಿಗೆ ಯಾರು ತೊಂದರೆ ಕೊಡ್ತಾರೆ ಅವರು ತನಗೆ ದ್ವೇಷಿಗಳು. ಸಜ್ಜನರಿಗೆ ಎಲ್ಲರಿಗೂ ಯಾರು ಒಳ್ಳೇದು ಮಾಡುತ್ತಾರೆ ಅವರು ತನ್ನವರು. ಆದ್ದರಿಂದ ದೇವತೆಗಳು ಸಜ್ಜನರಿಗೆ ಒಳ್ಳೇದು ಮಾಡೋ ಪ್ರವೃತ್ತಿ ಇರೋದರಿಂದ, ಅವನ್ನ ಸಪೋರ್ಟ್ ಮಾಡೋದರಿಂದ ದೇವರಿಗೆ ಸುರಪಕ್ಷಪಾತಿ ಅಂತ ಒಳ್ಳೆ ಹೆಸರಷ್ಟೇ ಹೊರತು ತನಗಾಗಿ, ತನ್ನ ಲಾಭಕ್ಕಾಗಿ ಇವರಿಂದ ಲಾಭ ಆಗುತ್ತೆ, ಆ ಲಾಭದಿಂದಾಗಿ ಅವರ ಮೇಲೆ ಅಭಿಮಾನ ಮಾಡುವುದು ಅಂದ್ರೆ ಅದು ಅದು ದೋಷ ಆಗುತ್ತೆ ಅಷ್ಟೇ ಹೊರತು ಈ ರೀತಿ ದೋಷ ಭಗವಂತ ಇಲ್ಲ. ಸರಿ, ಇದರಲ್ಲಿ ಒಂದು ವಿಶೇಷವನ್ನ ಹೇಳ್ತಾ ಇದ್ದಾರೆ, ಭಗವಂತನನ್ನ ನಾವು ಹುಡುಕೋದು ಹೇಗೆ? ಅವನು ಕಾಣಿಸೋದೇ ಇಲ್ಲಲ್ಲ, ಮತ್ತೇನು ಮಾಡಬೇಕು ಅಂದ್ರೆ, ಜ್ಯೋತಿರಾದಿರೇವ ಭಾತಿ ಸಂಘಾತ ತನ ವಿಚ್ಛತೆ ವಿಂದಂತಿ ಆತ್ಮಾನ ಆತ್ಮಸ್ಥಮ್ಮತಿತ್ವ ಕವಯೋಂತತಃ. ಈ ಹಾಲಿದೆ, ಹಾಲನ್ನು ನೋಡಿದಾಗ ಅದರೊಳಗೆ ವಿಶೇಷವಾಗಿರತಕ್ಕಂಥ ಬೆಣ್ಣೆ ಇರುತ್ತೆ, ಹಾಲಿನಲ್ಲಿ ಬೆಣ್ಣೆ ಇರುತ್ತೆ. ಅದಕ್ಕೆ ನಮ್ಮರ ಬೆಣ್ಣೆ ಇಲ್ಲದ ಹಾಲು, ಬೆಣ್ಣೆ ಇರುವ ಹಾಲು ಅಂತೆಲ್ಲ ಹಾಕಿರ್ತಾರೆ, ಅದ್ರ ಟೋಂಡ್ ಹಾಲು ಅಂದ್ರೆ. ಯಾರಿಗೂ ಅವನಿಗೆ ಬೆಣ್ಣೆ ಪರಿಚಯನೇ ಇಲ್ಲ, ಹಾಲಿನ ಪರಿಚಯನೇ ಇಲ್ಲ, ಬೆಳೆದಿದ್ದ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಲ್ಲ, ಈ ಒಂದು ಪರಿಚಯ ಇಲ್ಲ ಅವನ ಮುಂದೆ. ಹಾಲಿನ ಬಟ್ಟಲು ಇಟ್ಟು ಇರೋಕೆ ಬೆಣ್ಣೆ ಇದೆ ಅಂದ್ರೆ ಅವನಿಗೆ ಅರ್ಥ ಆಗತ್ತಾ? ಅವನ್ ಕೈ ಆಡಿಸ್ತಾನೆ, ಎಲ್ಲಿ ಬೆಣ್ಣೆ ಇಲ್ಲ ಅಂತ ಹೇಳ್ತಾನು. ಆದರೆ ಯಾರಿಗೆ ಪರಿಚಯ ಇರುತ್ತೆ? ಅದು ಕಾಸಿ ಹೆಪ್ಪ ಹಾಕಿ ಮಕ್ಕಳದವರಿಗೆ ಮಾತ್ರ ಗೊತ್ತಾಗಿರುತ್ತೆ. ಆ ರೀತಿಯಲ್ಲಿ ಭಗವಂತ ಇಡೀ ಜೀವರಾಶಿಗಳೊಳಗೆ ಹಾಲಿನಲ್ಲಿ ತುಪ್ಪದಂತೆ ವ್ಯಾಪಿಸಿಕೊಂಡಿದ್ದಾನೆ. ಹಾಲಿನಲ್ಲಿ ಎಷ್ಟು ಕೈಯಾಡಿಸಿದ್ರೂ ತುಪ್ಪ ಕಾಣಿಸಲ್ಲವೋ ಹಾಗೆ ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ. ಅಂತ ಭಗವಂತನನ್ನ ಸಂಘಾತಾದನ ವಿಚ್ಛತೆ ಒಳಗೆಲ್ಲ ನಮಗೆ ನಾನಾ ರೀತಿಯಾದ ಗುಣಗಳು ಎಲ್ಲ ಸೇರಿರೋದ್ರಿಂದ ಅವನು ಮಾಡುವ ವ್ಯಾಪಾರ ನಮಗೆ ಗೊತ್ತಾಗ್ತಾ ಇಲ್ಲ. ವಿಂದಂತಿ ಆತ್ಮಾನಂ ಆತ್ಮಸ್ಥಂ ಅತಿತ್ವ ಕವಯೋಂತತಃ, ಇದಕ್ಕೆ ದೊಡ್ಡ ಸೂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಒಳಗೆ ದೇವರನ್ನ ನೋಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕಂದ್ರೂ ದೇವರು ನಮ್ಮೊಳಗೆ ನಿಂತು ಏನು ಕಾರ್ಯ ಮಾಡಿಸ್ತಾ ಇದ್ದಾನೋ ಅದನ್ನ ನೆನೆಯಬೇಕು. ಕ್ಷಣ ಕ್ಷಣಕ್ಕೂ ನೀ ಹೀಗೆ ಮಾಡಿಸ್ತಾ ಇದೆಯಾ, ಹೀಗೆ ಮಾಡಿಸ್ತಾ ಇದೆಯಾ ಅಂತ ಪ್ರತಿಯೊಂದು ಇಂದ್ರಿಯಗಳ ಕಾರ್ಯ ಆಗುವಾಗ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ನೆನೆಯಬೇಕು. ಜೊತೆಗೆ ಎದುರೀಗಿರುವ ವ್ಯಕ್ತಿಗಳೇನಿರ್ತಾರೆ ಅವರು ಮಾಡುವ ಕಾರ್ಯದಲ್ಲೂ ಭಗವಂತನನ್ನೇ ನೆನೆಯಬೇಕು. ಅದು ಎಷ್ಟು ಸಾಧ್ಯ ಆದರೆ ಅಷ್ಟು ಸಾಧ್ಯ. ನಾವು ಸುಮ್ಮನೆ ಇದ್ದೀವಿ, ಎದುರಿವರನ್ನ ಬೈತಾ ಇದ್ದಾರೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಆ ಗೊಂಬೆ ಮೂಲಕ ಅಂತ ತಲೆಗೆ ಬಂದ್ರೆ ಅಷ್ಟು ಬಿ ಪಿ ಹೇಳಲ್ಲ. ಅವರೇ ಬೈತಾ ಇದ್ರ ಅಂತ ಬರುವಷ್ಟು ಸುಟ್ಟು, ಇವ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಆ ಗೊಂಬೆ ನೋಡ್ರಿ ಏನೋ ನಮ್ಮ ಹಿಂದಿನ ಕರ್ಮದ ಕಾರಣವಾಗಿ ಮಾಡಿಸ್ತಾ ಇದ್ದಾನೆ ಅಂತ ಬಂದ್ರೆ ಆ ಸಿಟ್ಟಷ್ಟು ಬರಲ್ಲ, ಎಲ್ಲ ಶಮನ ಆಗ್ತಾ ಹೋಗುತ್ತೆ. ಅದರಿಂದ ಆ ರೀತಿಯಾಗಿ ಭಗವಂತನನ್ನ ಸರ್ವತ್ರ ಹುಡುಕ್ತಾ ಬರಬೇಕಯ್ಯ. ಅಷ್ಟೇ ಅಲ್ಲ, ಮುಂದೆ ಹೇಳುತ್ತಾರೆ, ಈ ಭಗವಂತನೇ ವಿಶೇಷವಾಗಿ ಎಲ್ಲರಿಗೂ ತನ್ನನ್ನು ತಾನು ಸಿಗುವಂತೆ ಆಗಲಿಕ್ಕಾಗಿ ಎಲ್ಲ ಸೃಷ್ಟಿಯನ್ನು ಮಾಡಿ ತಾನೇ ಒಳಗೆ ಸೇರಿಕೊಂಡು ಅವರವರ ತಕ್ಕಂತೆ ಆಟವನ್ನ ಆಡಿಸ್ತಾ ಬರ್ತಾ ಇದ್ದಾನೆ. ಲಿಂಗಾತ್ಮನಃ ಲಿಂಗ ಗುಣಸ್ತು ಸಂಧಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಭಗವಂತ ಎಲ್ಲಾ ಜೀವರಾಶಿಯಲ್ಲಿ ತಾನಿದ್ದಾನೆ, ಅವರವರ ಕರ್ಮಕ್ಕೆ ತಕ್ಕಂತೆ ಅವರನ್ನ ಆಡಿಸ್ತಾ ಇದ್ದಾನೆ. ಆದರೆ ಆ ಆಡಿಸೋ ಕಾಲಕ್ಕೆ ಆ ಕರ್ಮಕ್ಕೆ ತಕ್ಕಂತೆ ಅವರನ್ನ ಆಡಿಸಬೇಕಾದ್ರೆ ಅದೊಂದು ಸೂತ್ರವನ್ನ ಇಟ್ಟುಕೊಂಡು ಮಾಡಿಸ್ತಾ ಇದ್ದಾನೆ. ಏನು ಸೂತ್ರ ಅಂದರೆ, ಇವಾಗ ಗೊಂಬೆ ಇರುತ್ತೆ, ಗೊಂಬೆಗೆ ಕೀ ಕೊಟ್ಟರೆ ತಾನಾಗಿ ಆಡುತ್ತೆ. ಇಲ್ಲಿ ಈ ಗೊಂಬೆಗಳು ಹಾಗಲ್ಲ, ಒಳಗೆ ದೇವರಿದ್ದು ಕೈ ಕದಲಿಸಿದ್ರೆ ಕೈ ಕದಲುತ್ತೆ, ಕಾಲು ಕದಲಿಸಿದ್ರೆ ಕಾಲು ಕದಲುತ್ತೆ. ಅದನ್ನ ಬಿಂಬಕ್ರಿಯಾ ಅಂತಾರೆ. ಬಿಂಬಕ್ರಿಯಾ ಮೂಲಕವಾಗಿ ಮಾಡ್ತಾ ಇದ್ದಾರೆ. ನಾನು ಸಪ್ತಮಸ್ಕಂದ ಭಾಗವತ ಹೊರಟಿದ್ದೇನೆ, ಆದರೆ ಮೂಲಕ್ಕೆ ಹೊರಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಶ್ರವಣ ಮಾಡಿದ್ದಕ್ಕೆ ಕಥಾಭಾಗ ಕೇಳೇ ಇರ್ತೀವಿ ನಾವು, ಏ ಬಾಯಿಪಾಠವೂ ಆಗ್ಬಿಟ್ಟಿರುತ್ತೆ. ಮೂಲತ್ತು ನೋಡಿಕೊಂಡ್ರೆ ಬಹಳ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೇನೆ ಅಷ್ಟೇ. ಯಾಕಂದ್ರೆ ಮಿಕ್ಕವ್ರಿಗೆ ಅಲ್ಲಿ ಪಬ್ಲಿಕ್ ಅಲ್ಲಿ ಹೋದ್ರನ ಅಷ್ಟು ಹೇಳಲಿಕ್ಕಾಗಲ್ಲ, ಅಲ್ಲಿ ಹೇಳು ಶುರು ಮಾಡಿದ ಕೂಡಲೇ ಅವ್ರಿಗೆ ಬೇರೆ ಆಗ್ಬಿಡ್ತಾ ಇರುತ್ತೆ, ಅವ್ರಿಗೆ ಬೇಕಾಗಿದ್ದ ಕಥೆ ಆಗಿರುತ್ತೆ. ನೀವೆಲ್ಲ ಒಳ್ಳೆ ಪಳಗಿದವರಾದ್ದರಿಂದ ಸ್ವಲ್ಪ ಹೇಳಲಿಕ್ಕೆ ನೋಡ್ತಾ ಇದ್ದೆ. ಹಾಗಾದ್ರೆ ಭಗವಂತ ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಹೇಗೆ? ಬಿಂಬ ಪ್ರತಿಬಿಂಬ ಭಾವದಿಂದ ಮಾಡಿಸ್ತಾ ಇದ್ದಾನೆ. ಸರಿ, ಹಾಗಾದರೆ ನಾವು ಕನ್ನಡಿ ಎದುರಿಗೆ ನಿಂತಿದ್ದೇವೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬವಿದೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಇದೆ. ಆ ಪ್ರತಿಬಿಂಬ ನಗಬೇಕು. ನಾವೇನ್ ಮಾಡಬೇಕು? ನಾವು ನಗಬೇಕು. ನಾವು ನಕ್ಕರೆ ಅದು ನಗುತ್ತೆ. ಅದು ಅಳಬೇಕಾದ್ರೆ ನಾವು ಅಳಬೇಕಾಗಿದ್ದೆ. ನಿಮ್ಮ ಅಳು ಬರ್ತಾ ಇಲ್ಲ ನಿಮಗೆ, ನಿಮಗೆ ಅಳು ಬರ್ತಾ ಇಲ್ಲ, ಅದು ಅಳಬೇಕು. ಅದು ಹಣವಾಗಿ ಮಾಡಬೇಕು. ಅದನ್ನ ಮತ್ತೆ ಬೇರೆ ಗತಿ ಇಲ್ಲ, ನೀವೇ ಮಾಡಬೇಕಾಗಿದ್ದೆ. ನೀವು ನೋಡಿ ಸಂತೋಷವಾಗಿದ್ದೀರಿ ಮನೆಯಾಗೆ, ಅವಾಗ ಪ್ರಮೋಷನ್ ಬಂದಿದೆ, ಏನೋ ಆರ್ಡರ್ ಬಂದಿದೆ, ಸಂತೋಷವಾಗಿದ್ದೀರಿ ನೀವು. ಆ ಪ್ರತಿಬಿಂಬ ಅಳಬೇಕಪ್ಪ. ಅವಾಗೇನ್ ಮಾಡ್ಲಿಕ್ಕಾಗುತ್ತೆ? ನಮಗೆ ಅಳು ಇಲ್ಲದಿದ್ರೂ ಅತ್ತಂತೆ ಮುಖ ಇಟ್ಟು ಮಾಡಿದ್ರೆ ಅದು ಅಳತ್ತೆ. ಸುಮ್ಮನೆ ತಮಾಷೆಗಲ್ಲ ಇದು. ಇಡೀ ಜಗತ್ತಿನಲ್ಲಿ ಎಷ್ಟು ಜನ ಅಳತಾ ಇದ್ದಾರೋ ಅವರೊಳಗೆ ಭಗವಂತ ತಾನು ಅತ್ತಂತೆ ಮಾಡುತ್ತಾ ಇರೋದ್ರಿಂದ ಅವ್ರು ಅಳತಾ ಇದ್ದಾರೆ. ದಾಸರಂತಾರೆ, ಇದೇನು ಕರ್ಮ ನಿನಗೆ? ನಾವೇ ಅಳಲ್ಲ, ಸಾಳು ಸಾಕಪ್ಪ ಅಂತೀವಿ. ನಿನಗೆ ಅಳುವೇ ಇಲ್ಲ, ನನಗೋಸ್ಕರ ಅಳತಾ ಮುಖ ಇಡುತ್ತೀವಲ್ಲೋ ಮಹಾರಾಯ. ಅಲ್ಲ, ಒಂದು ಕ್ಷಣ ಇಡ್ಬೋದು, ಎರಡು ಕ್ಷಣ ಇಡ್ಬೋದು, ಒಬ್ಬರಿಗಾಗಿ ಇಡ್ಬೋದು. ಏನು ಇಡೀ ರಾಯಚೂರಲ್ಲಿ ಎಷ್ಟು ಜನ ಇದ್ದಾರೆ? ಯಜನಾಡ್ತಿರ್ತಾರೆ, ಕೂತ್ಕೊಂಡು ಅಂತಿರ್ತಾರೆ. ಆ ಕೂತು ಅವರಲ್ಲಿ ದುಃಖ ತಾನು ಪಟ್ಟಂತೆ ಮಾಡಿ ಅವರಿಗೆ ಕೊಟ್ಟು ಅದೆಷ್ಟು ಶ್ರಮ ಅಲ್ಪ. ಆದ್ದರಿಂದ ಆ ಭಗವಂತನ ಕುರಿತು ಹೇಳ್ತಾ ಇದ್ದಾರೆ, ಅವನೇ ಪ್ರತಿಯೊಬ್ಬರಲ್ಲಿ ನಿಂತು ಬಿಂಬಕ್ರಿಯ ಬಿಂಬ ಪ್ರತಿಬಿಂಬ ಭಾವದ ಮೂಲಕ ಎಲ್ಲ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಅಂಥ ಭಗವಂತನನ್ನ ಆ ಅಂದ್ರೆ ಯಾರಾದರೂ ನಕ್ಕರೋ ಅತ್ತರೋ ಏನು ಮಾಡಿದ್ರೋ ಅದು ನೋಡಿದಾಗ ಈಗ ನಮಗೆ ಪ್ರತಿಬಿಂಬ ಮಾತ್ರ ಕಾಣ್ತಾ ಇದೆ, ಹೊರಗಿಂದ ಎದುರಿಗಿರೋ ವ್ಯಕ್ತಿ ಕಾಣ್ತಾ ಇಲ್ಲ. ಯಾರೋ ಕೇಳಿದ್ರು ಒಳಗಿರೋ ಏನ್ ಮಾಡ್ತಾ ಇದ್ದಾರೆ ಅಂತ, ಅವಾಗ ನಂಗೆ ಕಾಣಿಸ್ತಾ ಇಲ್ಲ ಅವರು ಅಂತ ಹೇಳಬೇಕಾಗಿಲ್ಲ, ಅವರ ಪ್ರತಿಬಿಂಬ ಕಾಣಿಸ್ತಾ ಇದೆ. ಆ ಪ್ರತಿಬಿಂಬ ಏನೇನು ಚರ್ಯ ನಡೀತಾ ಇರುತ್ತೆ ಅದರ ಪ್ರಕಾರ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬೋದಲ್ವ. ಅದೇ ತರ ಎಲ್ಲ ಜೀವರಾಶಿಗಳು ಪ್ರತಿಬಿಂಬ ಆದರೆ, ಅವರು ಮಾಡೋ ಕೆಲಸಗಳೆಲ್ಲ ಪ್ರತಿಬಿಂಬದ ಕೆಲಸ ಆದರೆ, ಒಳಗಿರೋ ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಇದಕ್ಕೂ ಆಲೋಚನೆ ಮಾಡ್ತಾ ಇರ್ತಾರೆ. ದಾಸರು ಜ್ಞಾನಿಗಳು ಏಕಾಂತದಲ್ಲಿ ಕೂತುಕೊಂಡು ಈ ಚಿಂತನೆ ಮಾಡ್ತಾ ಇರ್ತಾರೆ. ಅದರಿಂದ ಆ ಭಗವಂತನನ್ನ ಈ ರೀತಿ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾರೆ. ಅದರಲ್ಲೂ ಕೂಡ ಹೇಳುತ್ತಾರೆ, ಆ ಭಗವಂತನನ್ನ ಸದಾ ಚಿಂತನೆ ಮಾಡಬೇಕಾದರೆ ಹೇಗೆ? ಸದಾ ಚಿಂತನೆ ಮಾಡಿದರೆ ಅವನು ಸಿಗ್ತಾನೆ. ಆ ಸದಾ ಚಿಂತನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳಿದ್ರು, ನಾವು ಒಬ್ಬರೇ ಕೂತ್ಕೊಂಡು ಜಪ ಮಾಡಿದರೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಬರುತ್ತೆ, ಸುಸ್ತಾಗಿರುತ್ತೆ. ಅಥವಾ ಪಾರಾಯಣ ಏನು ಪೂಜಾ ಏನು ಇಟ್ಕೊಂಡು ಲಿಮಿಟೆಡ್ ಟೈಮ್ ಎಲ್ಲ, ಸ್ವಲ್ಪ ಹೆಚ್ಚಾದ್ರೆ ಸುಸ್ತಾಗ್ಬಿಡುತ್ತೆ, ಸಾಕಪ್ಪ ಅನಿಸ್ಬಿಡುತ್ತೆ, ಬೇಸರ ಬರುತ್ತೆ. ಹಾಗಲ್ಲದೆ ವೆರೈಟಿ ವೆರೈಟಿ ಕೆಲಸಗಳು ಮಾಡ್ತಾ ಇದ್ರೆ ಆಸಕ್ತಿ ಇರುತ್ತಲ್ಲ, ಒಂದೇ ಕೆಲಸ ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಟೆಕ್ನಿಕಲ್ಲಿ ಹೇಳ್ತಾರೆ, ರಿಲೀಫ್ ಅಂದ್ರೆ ಏನು ಅಂದ್ರೆ ಚೇಂಜ್ ಆಫ್ ಆಕ್ಟಿವಿಟಿ. ಆಕ್ಟಿವಿಟಿ ಚೇಂಜ್ ಆದರೆ ರಿಲೀಫ್ ಬರುತ್ತೆ. ಅದೇ ಥರ ನಮಗಂದ್ರು ದೇವರನ್ನ ಒಂದೇ ಕಡೆ ಕೂತ್ಕೊಂಡು ಸುಮ್ಮನೆ ಸ್ಮರಣೆ ಮಾಡಬೇಕು ಅಂದ್ರೆ ಆಗಲ್ಲದು. ಅದಕ್ಕೆ ಅಲ್ಲಲ್ಲಲ್ಲಿ ಆಯಾ ಕೆಲಸಗಳಲ್ಲಿ ಅವರವರಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಒಂದೇ ಕಡೆ ಕೂತಂತೆನೂ ಆಯಿತು, ನಮ್ಮ ಕೆಲಸಗಳು ನಡೆಯಿತು, ದೇವರ ಚಿಂತನೆಯು ಸದಾ ಬರುತ್ತಾ ಇದೆ. ಅದನ್ನು ತಿಳಿಸಿಕೊಡ್ತಾ ಅತ್ರ ಇವೋದಾಹೃತ ಪೂರ್ವಂ ಇತಿಹಾಸ ಸುರಶ್ರಿಣ ಪ್ರೀತ್ಯ ಮಹಾಕೃತೌ ರಾಜನ್ ಪೃಚ್ಛತೆ ಅಜಾತ ಶತ್ರವೇ. ಹಿಂದೆ ಒಳ್ಳೆ ಇತಿಹಾಸ ನಡೆಯಿತು, ರಾಜಸೂಯ ಯಾಗ ನಡೀತಾ ಇದೆ, ಧರ್ಮರಾಜಾದಿಗಳು ಕೃಷ್ಣನಿಗೆ ಅಗ್ರಪೂಜೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಅಗ್ರಪೂಜೆಯನ್ನ ಮಾಡಲಿಕ್ಕೆ ಹೊರಟಾಗ ಶಿಶುಪಾಲ ತುಂಬಾ ಬೈಗಳನ್ನು ಬೈತಾ ಇದ್ದಾನೆ, ತುಂಬಾ ಬೈತಾನೆ. ಭಾರತ ಮೊನ್ನೆ ನನಗೆ ಆ ಭಾಗನೇ ಬಂದಿತ್ತು, ಶಿಶುಪಾಲ ಬೈಯೋ ಭಾಗನೇ ಬಂತು. ಪಲಿಮಾರಿ ನಾವೊಳಗೆ ಹೋದಾಗ ಭೀಕರವಾಗಿ ಬೈತಾನೆ, ಇವನು ಚೋರ ಜಾರ ಹಾಗೆ ಹೀಗೆ ಎಲ್ಲವನ್ನ ಹೇಳ್ತಾರೆ. ಆವಾಗ ಭೀಮಸೇನೆ ಹೇಳುತ್ತಾನೆ, ಕೊಂದು ಬಿಡುತ್ತೇನೆ ಇವನನ್ನ ಅಂತ ಹೊರಟಾಗ ಅವಾಗ ಹೇಳುತ್ತಾರೆ ಭೀಮಸೇನ, ನಿನ್ನಿಂದ ಸಾವು ಅವನಿಗಿಲ್ಲ. ಯಾಕೆ ಅಂದ್ರೆ ಅವನು ಹುಟ್ಟಿದ ಕಾಲಕ್ಕೇನೆ ಒಂದಾಯಿತಯ್ಯ ವಿಚಿತ್ರ ಅಂತ ಭಾರತದಲ್ಲೇ ಬರುವಂತ ಕಥಾ ಇದು. ಅವನು ಹುಟ್ಟಿದ ಕೂಡಲೇ ನಾಲ್ಕು ಕೈಯಿಂದ ಹುಟ್ಟಿದ ಶಿಶುಪಾಲ, ಮೂರು ಕಣ್ಣು ನಾಲ್ಕು ಕೈ ಇತ್ತು ಅವನಿಗೆ. ಅಂತ ಕಾಲಕ್ಕೆ ಅವ್ರ ತಾಯಿ ಇದೇನು ಹೀಗೆ ಹುಟ್ಟಿದಲ್ಲ ಕೂಸು ಅಂತ ಅಂದೋ ಕಾಲಕ್ಕೆ ಆಕಾಶವಾಣಿ ಆಗುತ್ತೆ, ಹೆದರಬೇಡಮ್ಮ ಹಾಗೆ ಬೆಳೆಸವನನ್ನ ಚೆನ್ನಾಗಿರ್ತಾನ ಅವನು, ಯಾರ ಕೈಗೆ ಕೊಟ್ಟಾಗ ಇನ್ನೆರಡು ಕೈ ಉದುರೋಗುತ್ತೋ ಇನ್ನ ಇನ್ನೊಂದು ಕಣ್ಣು ಹಾಗೆ ಒಳಗೆ ಕಲ್ತು ಹೋಗುತ್ತೋ ಅಂಥ ವ್ಯಕ್ತಿಯಿಂದ ಅವನಿಗೆ ಸಾವು ಬರುತ್ತೆ. ಹಾಗಾಗಿಂದ ಎಲ್ಲರೂ ನೋಡ್ಲಿಕ್ಕೆ ಬರ್ತಾ ಇದ್ದಾನಂತ ಅವನು.
ಹೌದು,
ಅದಕ್ಕೆ ಕೊನೆಗೆ ಎಲ್ಲರ ಕೈ ಕೊಡ್ತಾಳೆ ನೋಡ್ತಾಳೆ, ಹಂಗೆ ಇವೆ ಇವರಲ್ಲ 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 ಅಂತ ಯೋಚನೆ ಕೈ ಕೊಡಬೇಕು. ಅವಾಗ ಕೃಷ್ಣ ಬರುತ್ತಾನೆ, ಬಂದ ಕೂಡಲೇ ಕೃಷ್ಣ ಬಾರೋ ನೀನು ಎತ್ಕೊಳ್ಳು ಅಂತ ಕೊಡ್ತಾಳೆ. ಕೊಡಿಸ್ಕೊಳ್ಳೇ ಎರಡು ಕೈ ಬಿದ್ದು ಹೋಗ್ತವೆ, ಕಣ್ಣು ಹೊರಟೋಗ್ತದೆ. ಅವಾಗ ನೀನೇನಾಗಿ ಸಾಯಿಸೋರು ಇಲ್ಲ, ಅವನನ್ನ ಸಾಯಿಸಲೇಬೇಕಾದಂತ ಪಾಪ. ಅಂಥ ಪಾಪಗಳು ನೂರು ಮಾಡೋವರೆಗೂ ಇರ್ತದೆ. ಸುಮ್ಮನೆ ಕಚಾಕುಚಿ ಇವನು ಪಾಪಗಳಿಗೆ ಕೊಲ್ಲೋದಲ್ಲ, ಕೊಲ್ಲಲೇಬೇಕನ್ನೋ ಪಾಪ. ಅಂಥ ಪಾಪಗಳು ನೂರು ಮಾಡಿದ್ರು ನನ್ನ ಕುರಿತಾಗಿ ಮಾಡಿದ್ರು ನಾನು ತಡ್ಕೊಳ್ತೀನಿ, ನೂರ ಒಂದನೇ ದಕ್ಕ ತಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಆ ವಿಷಯ ಅವನಿಗೂ ಗೊತ್ತಿತ್ತಂತೆ ಶಿಶುಪಾಲನ. ವಿಶ್ವಭಾರಣ ಕೂಡ ಗೊತ್ತಿತ್ತು ನಾನು ಸಾಯಿಸೋದು ಇವನೊಬ್ಬನೇ ಇನ್ಯಾರೂ ಇಲ್ಲ ಅಂತ. ಅದಕ್ಕೆ ಭೀಮ ಯುದ್ಧಕ್ಕೆ ಬಂದರೆ ಹಳೆ ಸೀದ ಬರುತ್ತಾನೆ ಅವನು. ಅದಕ್ಕೆ ಆಶ್ಚರ್ಯ ಆಗುತ್ತೆ ಮಿಕ್ಕವರಿಗೆ, ಭೀಮನಂತಹ ಮಹಾಪರಾಕ್ರಮಶಾಲಿ ಯುದ್ಧಕ್ಕೆ ಬಂದರೆ ಕೆದರ್ತಾನಲ್ಲ, ನೊಣ ಇದ್ದಾನೆ ಸತ್ತೋಗ್ತಾನೆ ಅವನು ಭೀಮನ ಮುಂದೆ ಅಂತ ಹೇಳಿದರೆ ಅವಾಗ ನಾರದರು ಹೇಳ್ತಾರೆ ಅದೆಲ್ಲ ರಹಸ್ಯ, ಇದು ಕೃಷ್ಣ ಕೊಲ್ಲಬೇಕು ಅಂತಿದೆ, ಆದ ಕಾರಣ ಅದು ಗೊತ್ತವನಿಗೆ, ಅದಕ್ಕೆ ಭೀಮ ಏನು ಮಾಡ್ಲಿಕ್ಕಾಗಲ್ಲ ಅಂತ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇಷ್ಟಿದೆ. ಅವಾಗ ಹೇಳ್ತಾರೆ ಕೃಷ್ಣ ತಡೀತಾನೆ, ಎಲ್ಲರೂ ತಡೆದು ಅವನು ನನ್ನಿಂದಲೇ ಸಾಯ್ಬೇಕು ಅವನು. ಮೇಲ್ ನೋಡಿದಾಗ ಇಲ್ಲೂ ಕೂಡ ಇದೇ ಸಪ್ತಮಸ್ಕಂದ ಭಾಗವತದ ನೋಟ ಬಹಳ ಚೆನ್ನಾಗಿರುತ್ತೆ. ಮೇಲ್ ನೋಡಿದಾಗ ಶಿಶುಪಾಲ ದೇವರನ್ನು ಬೈತಾ ಇದ್ದಾನೆ, ದೇವರನ್ನು ಬೈತಾ ಇದ್ದಾನೆ ಅಂತ ಎಲ್ಲರಿಗೆ, ದೇವರು ಕೊಂದ. ಆದರೆ ದೇವರು ಕಾಯ್ತಾ ಇರೋದು ಒಳಗಿರತಕ್ಕಂಥ ಜಯನಿಗೆ ಸದ್ಗತಿ ಆಗ್ಲಿಕ್ಕೆ, ಜಯನಿಗೆ ಸದ್ಗತಿ ಆಗ್ಬೇಕು ಅಂತ ಅವನೊಡಗೆ ನಿಂತು ಅವನ್ನ ಮೂಲಕ ಬಯಸಿ ಆ ಬೈಗಳನ್ನ ಕೇಳಿ, ಅಲ್ಲ ಬೈಗಳು ಬಯಸ್ಕೊಂಬೋದು ಅಂದ್ರೆ ಎಂದಿತ್ತು ಒಂದ ಎರಡ ಆ ರೀತಿ ಬಯಸ್ತಾ ಇದ್ರೆ ಆ ಬೈಗಳನ್ನ ಕೇಳಿ ಕೊನೆಗೆ ಅವನ ಕೊಲ್ಲಬೇಕಾದ್ರೆ ಅದೆಷ್ಟು ಪೇಷನ್ಸ್ ಇರಬೇಕು ಸ್ವಾಮಿಗೆ, ಅವನ ಕರ್ಮ ಕಳಿಬೇಕು ಅದಕ್ಕೋಸ್ಕರ ಬೈತಾನೆ, ಆ ಬೈದದು ಕೇಳಬೇಕು ಕರ್ಮ ಕಳೆದ ಮೇಲೆ ಕತ್ತರಿಸಬೇಕು ಅಂತಂದಾಗ ಆ ಬೈಗಳು ಎಲ್ಲರ ಮಧ್ಯೆ ಬೈಯುವಾಗ ಎಷ್ಟು ಅವಮಾನ ಆಗ್ತದೆ, ಎಷ್ಟು ತೊಂದರೆ ಆಗ್ತದೆ. ಇದ್ಯಾವೂ ಲೆಕ್ಕ ಮಾಡಿದ್ರೆ ಸ್ವಾಮಿ ಒಳಗಿರೋ ಜೀವನ ಉದ್ಧಾರ ಮಾಡಬೇಕು ಅನ್ನೋದೊಂದೇ ಗುರಿಯಿಂದ ಹೊರಟ. ಅದಕ್ಕೆ ಸ್ವಾಮಿಯನ್ನು ಹೇಳ್ತಾ ಇದ್ದಾರೆ ಚಕ್ರದಿಂದ ತಲೆ ಕತ್ತರಿಸಿದ ಅವನಿಂದ ಜ್ಯೋತಿ ಬಂತು ಭಗವಂತನ ಪಾದವನ್ನು ಸೇರಿತು. ಸಾಯುಜ್ಯಂ ಛೇದಿ ಹೋಗುಜ, ಸಾಯುಜ್ಯ ಮೋಕ್ಷವನ್ನೇ ಬಂದು ಕೊಟ್ಟಿದ್ದಾನೆ ಭಗವಂತ. ಸಾಯುಜ್ಯ ಮೋಕ್ಷ ಅಂದರೆ ಭಗವಂತನ ಅಂಗಾಂಗಗಳಲ್ಲಿ ಹೋಗಿ ಸೇರಿಕೊಳ್ಳೋದು, ಒಂದೇ ಆಗೋದಿಲ್ಲ, ಪ್ರತ್ಯೇಕವಾಗಿ ಇರ್ತಾರೆ. ಅದಕ್ಕೆ ಭಗವಂತನಲ್ಲೇ ಸೇರಿದ ಅವನು, ಎಲ್ಲರೂ ನೋಡುವಂತೇನೆ. ಅದನ್ನು ನೋಡಿ ಕೇಳ್ತಾ ಇದ್ದಾನೆ, ಅಲ್ಲ ಅಯ್ಯ ಏನಿದು ಇಂಥ ಅದ್ಭುತ ಆಯಿತು. ವಾಸುದೇವೇ ಪರೇ ತತ್ವೇ ಪ್ರಾಪ್ತಿ ಚೈತ್ಯಸ ವಿದ್ವಿಷ, ಮಹಾ ದ್ವೇಷ ಮಾಡ್ತಾ ಇರುವಂತಹ ಈ ಚೈತ್ಯನಿಗೆ ಈ ರೀತಿಯಾಗಿರ್ತಕ್ಕಂಥ ಅಂದ್ರೆ ಸದ್ಗತಿ ಆಯ್ತಲ್ವ, ಇದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ವೇನ ಸದಾ ಬೈತಾ ಇದ್ದ, ಅವನಿಗೆ ಸದ್ಗತಿ ಆಗ್ಲಿಲ್ಲ, ದುರ್ಗತಿ ಆಯಿತು. ಇವನು ಬೈದ, ಇವನಿಗೆ ಸದ್ಗತಿ ಆಯಿತು. ಹಾಗಾದ್ರೆ ಬೈಯೋರಿಗೆ ಸದ್ಗತಿ ಆಗುತ್ತೋ ದುರ್ಗತಿ ಆಗುತ್ತೋ ಅಂತ ನಿಶ್ಚಯ ಆಗ್ಬೇಕಲ್ಲ. ಅವನಿಗೆ ಸದ್ಗತಿ ಆಯಿತು, ಇವನು ದುರ್ಗತಿ ಆಯಿತು ಅಂತ ಹೇಗಾಗ್ತದೆ? ಆ ರೀತಿ ಹೇಳಿದಾಗ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಅಲ್ಲೇ ಇರತಕ್ಕಂಥ ನಾರದರು ಆ ಮಾತುವನ್ನು ಕೇಳಿ ತಾನು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಯ್ಯ ನಿಂದನಸ್ತವ ಸತ್ಕಾರ ನ್ಯತ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋಹೋ ರಾಜನ್ ಅವಿವೇಕೇನ ಕಲ್ಪಿತಂ. ಇಲ್ಲೆಲ್ಲ ಪ್ರಧಾನವಾದ ತತ್ವಗಳನ್ನೆಲ್ಲ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಯ್ಯ ಕಲೇವರಂ ಕಲ್ಪಿತಂ, ಈ ಜೀವರಿಗೆ ದೇವರು ಶರೀರವನ್ನು ಕೊಟ್ಟ. ಶರೀರ ಯಾಕೆ ಕೊಟ್ಟ ಅಂದ್ರೆ ಹೇಳ್ತಾರೆ ನಿಂದನ ಸ್ತವ ಸತ್ಕಾರ ನೆಕ್ಕಾರಾರ್ಥಂ. ಜೀವನಿಗೆ ಸುತ್ತ ಶರೀರ ಇದೆ, ನಮಗೆ ಯಾರಾದರೂ ನಮ್ಮನ್ನು ನೋಡಬೇಕಾದ್ರೆ ಒಳಗಿರೋ ಜೀವನನ್ನು ನೋಡಿದವರು ನಿಮ್ಗಾರು ಕಂಡಿದ್ದಾರೆ? ನಿಮ್ಮನ್ನು ನೋಡೋ ಕಾಲಕ್ಕೆ ಏನಮ್ಮ ಚೆನ್ನಾಗಿದ್ದೀರಾ ಅಥವಾ ಏನು ಅಂತ ಕೇಳ್ತೀರಲ್ವಾ? ನಿಮ್ಮಂದ ಶರೀರವನ್ನು ನೋಡಿ ಮಾತಾಡಿಸ್ತಾರಾ ಅಥವಾ ಒಳಗಿರೋ ಜೀವನ ನೋಡಿ ಮಾತಾಡಿಸ್ತಾರಾ? ಶರೀರ ನೋಡಿ, ಒಳಗಿರೋ ಜೀವ ನೋಡಿ ಮಾತಾಡಿಸೋರು ಇಲ್ಲಿ ಇರೋದೇ ಇಲ್ಲ, ಅವರು ಬೇರೆ ಸಾಧನೆ ಮಾಡ್ಕೊಂತ ಇರ್ತಾರೆ, ಅವ್ರ ಅಂತಾನೇ ಬೇರೆ ಇರ್ತದೆ. ಆದ್ದರಿಂದ ಇವಾಗ ಅವರು ಶರೀರವನ್ನು ನೋಡೇ ಮಾತಾಡಿಸೋರು ನಾವು ಅಂತೇಳಿ, ಶರೀರವನ್ನು ನೋಡೇ ಬೈಯೋರು, ಶರೀರವನ್ನು ನೋಡಿ ಸತ್ಕಾರ ಮಾಡೋರು. ಅದಕ್ಕಂದ್ರು ಜೀವನಿಗೆ ಮಾಡಲಿಲ್ಲ, ಶರೀರಕ್ಕೆ ಮಾಡ್ತಿದ್ದಾರೆ. ಆ ಶರೀರಕ್ಕೆ ಮಾಡಿದ ಸತ್ಕಾರ ತನಗೆ ಅಂದುಕೊಳ್ತಾನೆ, ಶರೀರಕ್ಕೆ ಮಾಡಿದ ಅವಮಾನ ತನಗೆ ಅಂದುಕೊಳ್ತಾನೆ. ಇದೇನಯ್ಯ ಅಭಿಮಾನ ಅಂತ ಕೊಟ್ಟದ್ದು ಭಗವಂತ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂಸಾ ತದಭಿಮಾನೇನ ದಂಡ ಪಾರುಷ್ಯಯೋರಪಿ ವೈಷಮ್ಯಮಿಹ ಭೂತಾನಾಂ ಮಮ ಅಹಮಿತಿ ಪಾರ್ಥಿವ. ಹೇ ರಾಜ, ಈ ಶರೀರದ ಮೇಲೆ ಇದನ್ನು ನಾನು ಅಂತ ತಿಳಿಯೋದು, ಇದಕ್ಕೆ ಸಂಬಂಧಪಟ್ಟದ್ದು ನನ್ನದು ಅಂತ ತಿಳಿದದ್ದಕ್ಕೆ ಎಲ್ಲ ನಡೀತಾ ಇದೆ ಅನರ್ಥಗಳು. ಆ ಒಂದು ದುಃಖದಿಂದಾಗಿ ಎಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ, ತಥಾನಯಸ್ಯ ಕೈವಲ್ಯ ಅಭಿಮಾನೋ ಅಖಿಲಾತ್ಮನಃ ಪರಶ್ಚೇದ ಮಕರ್ತುರು ಹೇ ಹಿಂಸಾ ಕೇನಸ್ಯ ಕಲ್ಪ್ಯತೆ. ಹೇಳ್ತಾರೆ ಈ ಶರೀರವನ್ನು ಕೊಂದರೆ ಅವನನ್ನು ಕೊಂದ, ಯದ್ಯಪಿ ಜೀವ ಸಾಯ್ತಾ ಇಲ್ಲ, ಜೀವ ಸಾಯ್ತಾ ಇಲ್ಲ. ಹಾಗೆ ಶರೀರವನ್ನು ಬೆಳೆಸಿದರೆ ಅವನನ್ನ ಬೆಳೆಸಿದ. ಅದಕ್ಕಂದ್ರೂ ದೇವರಿಗೆ ಇವೆಲ್ಲ ಇಲ್ಲಿಂದ ಬರಲಿಕ್ಕೆ ಸಾಧ್ಯ, ಯಾಕೆಂದ್ರೆ ಅವನಿಗೆ ನಮ್ಮಂತ ಶರೀರ ಆದಿಗಳಿಲ್ಲವೇ ಇಲ್ಲ. ಆ ಶರೀರವನ್ನು ನೋಡಿ ಅವನಿಗೆ ಅಭಿಮಾನ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆ ರೀತಿಯಾಗಿ ಭಗವಂತ ಆಯಾ ಗುಣಕ್ಕೆ ತಕ್ಕಂತೆ ಅವರವರಿಗೆ ಆಯಾ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳುತ್ತಾ, ಇದರಲ್ಲಿ ವೈರಾನುಬಂಧೇನ ಮರ್ತ್ಯ ತನ್ಮಯ ತಾಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತಾಮತಿ. ಭಗವಂತನನ್ನೇ ನೆನೆಯುತ್ತಾ ನೆನೆಯುತ್ತಾ ಬಂದರೆ ನಾವು ಭಗವಂತನಂತೆ ಆಗ್ತೇವೆ. ಇದು ಸೂತ್ರ ಹೇಳ್ಕೊಡ್ತಾ ಇದ್ದಾರೆ. ಕೀಟ ಪ್ರಶಸ್ಕೃತ ಅರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯ ಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂದ್ರು. ಇದರ ಅರ್ಥ ನಮಗೆ ಆಗ್ಲೇ ಇಲ್ಲ, ಸಂಸ್ಕೃತದಲ್ಲಿ ಕೂತ್ಕೊಂಡಿದೆ. ಅದಕ್ಕೆ ದಾಸರು ಬಂದರು. ಕೀಟ ಇದೇ ಶಬ್ದಗಳು, ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈರಿ ಆಡುವ ತೆರದಿ ಜೋಪದಳು ಕೈಟಭಾರಿಯ ಧ್ಯಾನದಿಂದ ಹೌದಲು ಕೈಟಭಾರಿಯ ಧ್ಯಾನದಿಂದ ಸಾರೂಪ್ಯವ ನೈದುವರು ಅಲ್ಪಜೀವಿಗಳು ಅಂತ. ಆ ಭಗವಂತನನ್ನೇ ಸ್ಮರಣೆ ನಾವು ಮಾಡ್ತಾ ಬಂದರೆ ಅವನಂತೆ ನಾವು ಆಗಲಿಕ್ಕೆ ಸಾಧ್ಯ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ಲಯ್ಯ. ಹಾಗಾದರೆ ಯಾರಿವರು, ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಯಾಕೆ ಬಂತಿವನಿಗೆ ಅಂತ ಹೇಳಿದರೆ, ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತ್ಯ ಈಶ್ವರೇ ಮನಃ ಆವೇಶ ತದಗಂಭಿತ್ವ ಭಾವ ಸದ್ಗತಿಂ ಗತಾ. ಕಾಮದಿಂದಲೋ ಸ್ನೇಹದಿಂದಲೋ ಭಯದಿಂದಲೋ ದ್ವೇಷದಿಂದಲೋ ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟು ಭಕ್ತಿಯನ್ನು ಮಾಡಿದವರೆಲ್ಲ ಉದ್ಧಾರ ಆದರಯ್ಯ. ಯಾರ್ಯಾರಾದರೂ ಹೇಳ್ತಾರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈತ್ಯಾದಯೋ ನೃಪಾ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ. ಗೋಪಿಕಾಶ್ರೀಯರು ಕಾಮ ನೆಪ ಮಾಡಿಕೊಂಡು ದೇವರಲ್ಲಿ ಭಕ್ತಿ ಮಾಡಿದರು, ನಂತರ ಭಯದಿಂದ ನೆಪ ಮಾಡಿಕೊಂಡು ಕಂಸ ದ್ವೇಷವನ್ನೇ ನೆಪ ಮಾಡಿಕೊಂಡು ಚೈತ್ಯ ಶಿಶುಪಾಲ ದಂತವಕ್ರ ಸಂಬಂಧದಿಂದ ಇವ ನಮ್ಮವ ನಮ್ಮವ ಅಂತ ಸಂಬಂಧದಿಂದ ವೃಷ್ಟಿಗಳು ಭಕ್ತಿ ಮಾಡುತ್ತಾರೆ, ಸ್ನೇಹದಿಂದ ನೀವು ಮಾಡುತ್ತೀರಿ ನಿಮ್ಮ ಬಳಗ ಅಂತ ಹೇಳಿ, ಹಾಗೆ ನಾವಂತೂ ಸ್ವಾಮಿ ಅಂತ ಭಕ್ತಿಯಿಂದ ಭಗವಂತನ ಉಪಾಸನೆ ಮಾಡುತ್ತೇವಯ್ಯ. ಅಂತಹ ಭಗವಂತನಲ್ಲಿ ಈ ಇಬ್ಬರು ಇದ್ದಾರೆ. ಹೇಳುತ್ತಾರೆ, ಪಾರ್ಷದ ಪ್ರವರೋ ವಿಷ್ಣೋಹಂ ವಿಪ್ರಶಾಪಾದ ಪತಚ್ಯುತೌ. ಭಗವಂತನ ವಿಪ್ರ ಸನ್ನಿಧಾನದಲ್ಲಿ, ಭಗವಂತನ ಸನ್ನಿಧಾನದಲ್ಲಿ ಬ್ರಾಹ್ಮಣರ ಶಾಪದಿಂದಾಗಿ ಪದಚ್ಯುತಿ ಆಯಿತು ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ದವರಿಗೆ? ವೈಕುಂಠದಲ್ಲಿದ್ದವರಿಗೆ. ವೈಕುಂಠದಲ್ಲಿದ್ದವರಿಗೆ ಪದಚ್ಯುತಿ ಆಯಿತು ಅಂತ ಹೇಳಿದಾಗ ಅವ ಹೇಳ್ತಾರೆ, ಅಲ್ಲಯ್ಯ ಹರಿದಾಶ ಅಭಿಮರ್ಶನ ಕೀದೃಶಃ ಕಶ್ಚವ ಶಾಪ ಅಶ್ರದ್ಧೆಯವಾ ಭಾತಿ ಹರೇ ರೇಖಾಂತಿ ನಾಂ ಭವ. ಹರಿಯ ಏಕಾಂತ ಭಕ್ತರಿವರು, ಅವರಿಗೆ ತಿರುಗಾ ಮತ್ತು ಹುಟ್ಟೋದು ಎಂಬುದು ಹೇಗೆ ಸಾಧ್ಯ? ಅದು ವೈಕುಂಠಕ್ಕೆ ಹೋದವರಿಗೆ ಮತ್ತು ತಿರುಗಿ ಬರಲ್ಲ ಅಂತ ಹೇಳುತ್ತೀರಲ್ವಾ ಅಂತ ಹೇಳಿದರೆ ಅದು ಹೇಳ್ತಾರೆ, ದೇಹೇಂದ್ರಿಯಾಸುಹೀನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದಾಖ್ಯಾತು ಮರಹಸಿ. ನಮಗೆ ದೇಹಗಳ ಸಂಬಂಧ ಬರ್ತಾ ಇವೆ, ಇದು ಹೋಯಿತು ಇನ್ನೊಂದು ಬಂತು, ಇದು ಹೋಯಿತು ಇನ್ನೊಂದು ಬಂತು. ಈ ರೀತಿಯಾಗಿ ದೇಹಗಳ ಸಂಬಂಧ ಬರಬೇಕಾದರೆ ನಮಗೂ ಆ ಬಂದು ಹೋಗುವ ದೇಹಕ್ಕೂ ಮಧ್ಯೆ ಇನ್ನೊಂದು ಸಂಬಂಧ ಇರಬೇಕು, ಕನೆಕ್ಷನ್. ಯಾವುದು? ಲಿಂಗ ದೇಹ. ಲಿಂಗ ದೇಹದಿಂದಾಗಿ ನಾನಾ ಶರೀರಗಳು ಬರ್ತಾ ಇವೆ. ಆದರೆ ವೈಕುಂಠಕ್ಕೆ ಹೋದಾಗ ಲಿಂಗ ದೇಹವೇ ಹೋಗಿರುತ್ತಾದ್ದರಿಂದ ದೇಹಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಪ್ರಶ್ನೆಯನ್ನು ಹಾಕಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲಯ್ಯ ಅದು ವೈಕುಂಠದ ಅಮುಕ್ತ ಸ್ಥಾನ ಅಂತ. ಮುಕ್ತ ಸ್ಥಾನಕ್ಕೆ ಲಿಂಗದೇಹ ಇಲ್ಲದವರು ಮಾತ್ರ ಹೋಗು, ಅಮುಕ್ತ ಸ್ಥಾನದಲ್ಲಿ ಲಿಂಗದೇಹ ಸಹಿತರಾದವರು ಹೋಗಿರುತ್ತಾರೆ. ಆದ್ದರಿಂದ ಅದರಲ್ಲೂ ಪದದಲ್ಲಿರುವವರಿಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಶಾಪಾದಿಗಳು ಮಿಕ್ಕವರಿಗಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸನಕ ಸನಂದನಾದಿಗಳು ಒಮ್ಮೆ ಭಗವಂತನ ಲೋಕಕ್ಕೆ ದರ್ಶನಕ್ಕಾಗಿ ಹೊರಟಾಗ ಅಲ್ಲಿರತಕ್ಕಂಥ ಜಯಾದಿಗಳು ಅವರನ್ನ ತಡೆದರಂತೆ. ಸನಂದನಾದಯ ಎಂಥವರು ಇವರು ಅಂತ ಹೇಳುತ್ತಾರೆ, ಪಂಚಷಡ್ಧಾಯ ನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸ ಸಹ ಶಿಶೋನಮತ್ವ ದ್ವಾಸ್ಥೌತಾನ್ ಪ್ರತ್ಯಷೇಧತಾಂ. ಐದಾರು ವರ್ಷದಂತೆ ಇರತಕ್ಕಂಥವರು ಪೂರ್ವೇಶಾಮಪಿ ಪೂರ್ವಜಾಹ ಎಲ್ಲಾ ದೇವತೆಗಳಿಗೂ ದೈತ್ಯರಿಗೂ ಎಲ್ಲರಿಕ್ಕಿಂತ ಮೊದಲು ಹುಟ್ಟಿದವರು. ದಿಗಂಬರಾಗಿದ್ದಾರೆ, ಶಿಶುಗಳಂತೆ ಶರೀರ ಅವರದ್ದು. ಅಂಥವರನ್ನು ನೋಡಿ ಏ ಚಿಕ್ಕ ಮಕ್ಕಳು ಬರಬಾರದಲ್ಲಿ ಅಂತ ಹೇಳಿ ತಡೆದರು. ಅದರಿಂದ ಅವರು ಸಿಟ್ಟಿನಿಂದ ಶಾಪ ಕೊಟ್ಟರೆ ಅವರು ದೈತ್ಯರಾಗಿ ಮೂರು ಜನ್ಮಗಳಲ್ಲಿ ಬನ್ನಿ ಅನ್ನೋದಕ್ಕೆ ದೈತ್ಯರಾಗಿ ಹುಟ್ಟಿದರಯ್ಯ. ಅವರೇ ವಿಶೇಷವಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಬಂದರು ಅಂತ ಹೇಳಿದಾಗ ಅವಾಗ ಹೇಳುತ್ತಾರೆ, ಹಿರಣ್ಯಾಕ್ಷ ವರಾಹರೂಪಿನ ಸತ್ತ ಹಿರಣ್ಯಕಶಿಪು ಮಗನಾದ ಪ್ರಹ್ಲಾದನನ್ನು ವಿಶೇಷವಾಗಿ ಕೊಲ್ಲಲಿಕ್ಕೆ ಹೊರಟು ತಾನು ಸತ್ತ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ವಿದ್ವೇಷ ದೈತ್ಯ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ. ಆ ತಂದೆಗೆ ಮಗನ ಮೇಲೆ ದ್ವೇಷ ಯಾಕೆ ಬಂತು, ಯಾಕೆ ಬರಬಾರದು? ಅದಕ್ಕೆ ಹೇಳ್ತಾರೆ, ಇವರು ಎಲ್ಲ ಮಕ್ಕಳಂತೆ ಅಲ್ಲ, ಸಾಮಾನ್ಯರಲ್ಲ, ಅಚ್ಯುತಾತ್ಮರು ಅಂತೆ. ಅಚ್ಯುತಾತ್ಮ ಅಂದರೆ, ಅಚ್ಯುತ ಅಂದರೆ ತಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿ. ಆ ಬಿಂಬೋಪಾಸಕರು ಇವರು. ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಉಪಾಸನೆ ಮಾಡತಕ್ಕಂಥವರು. ಆ ಉಪಾಸನೆಯ ಫಲ ಏನು ಪ್ರಧಾನವಾಗಿ ಅಂದರೆ, ಯಾರು ಈ ರೀತಿ ಉಪಾಸನೆ ಮಾಡುತ್ತಾರೋ ಅಂಥವರಿಗೆ ಶತ್ರುಗಳೇ ಇರಲ್ಲ ಎಂಬುದು ಫಲ. ಮತ್ತೆ ಉಪಾಸನೆ ಮಾಡಿದ್ದಂತೂ ಸತ್ಯ, ಅಪ್ಪನೇ ಶತ್ರುವಾದನಲ್ಲ. ಅದರಿಂದ ಬಿಂಬೋಪಾಸನೆಯ ಫಲ ಯಾಕೆ ಬರಲಿಲ್ಲ ಅಂತ ಅಲ್ಲಿ ಪ್ರಶ್ನೆ ಮಾಡಿದಾಗ, ಹಾಗಲ್ಲ, ಭಗವಂತನ ಉಪಾಸನ ಬಿಂಬೋಪಾಸನ ಎಂಬುದು ಎರಡು ರೀತಿ, ಎರಡು ಮುಖ ಇರುತ್ತೆ. ಅದಕ್ಕೆ ಸಜ್ಜನರಾದವರು ಯಾರೂ ಅವರನ್ನು ದ್ವೇಷ ಮಾಡಬಾರದು, ಆ ರೀತಿ ಫಲ ಬರುತ್ತೆ. ಬಿಂಬೋಪಾಸನೆಯಲ್ಲಿ ಇನ್ನೊಂದು ಯಾವುದು ಅಂದರೆ ವಿದ್ವೇಷ, ಭಗವಂತನ ದ್ವೇಷಿಗಳಲ್ಲಿ ಪ್ರದ್ವೇಷ ಬರಬೇಕು ಎಂಬುದೇ ನಿಜವಾದ ಉಪಾಸನೆ. ಆದ್ದರಿಂದ ಇವರಿಗೆ ಆ ಅಪ್ಪನಲ್ಲಿ, ಆ ಅಪ್ಪನಿಗೆ ಇವರಲ್ಲಿ ದ್ವೇಷ ಬಂದದ್ದು. ಅವರ ಬಿಂಬೋಪಾಸನೆ ಫಲ ಅಷ್ಟೇ ಹೊರತು ಇನ್ನೊಂದಲ್ಲ ಅಂತ ಪ್ರಹ್ಲಾದರಾಜರ ಮೇಲೆ ವಿಶೇಷವಾದ ಸಿಟ್ಟನ್ನು ಹಿರಣ್ಯಕಶಿಪು ಮಾಡಿದ ಅಂತ ಹೇಳಿ ಹಿಂದಿನ ಕಥೆಗೆ ಹೋಗ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.
Thank you.